ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ
ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನೀವೆಲ್ಲ ಹೇಗಿದ್ದೀರಿ? ನೀವು ಸಂತೋಷದಿಂದ ಇರುವಿರಾ? ಅಥವಾ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿರುವ ಕಾರ್ಯಗಳನ್ನು ಕುರಿತು ಚಿಂತೆಯಿಂದ ಇರುವಿರಾ? ನಿಮ್ಮಿಂದ ಇಷ್ಟೊಂದು ಭಾರ ಹೊರಲು ಸಾಧ್ಯವಿಲ್ಲ ಎನ್ನುತ್ತಿರುವಿರಾ? ನಿಮಗೆ ಏನೇ ಸಂಭವಿಸುತ್ತಿರಲಿ, ಒಂದು ವಿಷಯ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಅದೇನೆಂದರೆ, ನೀವು ಯೇಸುವಿನ ಬಳಿ ಬಂದರೆ ನಿಮಗೆ ನಿರೀಕ್ಷೆ ಉಂಟು. ಹೌದು ಪ್ರಿಯರೇ, ನಿಮಗಿರುವ ಪರಿಸ್ಥಿತಿಯಲ್ಲಿ ನೀವು ನಿರೀಕ್ಷೆ ಇಡುವುದು ಕಷ್ಟವೇ. ಆದರೆ ಭೂಮಿ ಆಕಾಶಗಳನ್ನು ಅದರಲ್ಲಿರುವುದೆಲ್ಲವನ್ನು ಉಂಟು ಮಾಡಿದ ಆತನಿಗೆ ಯಾವುದೂ ಅಸಾಧ್ಯವಿಲ್ಲ. ಆತನು ಸಾರ್ವಭೌಮತ್ವವನ್ನು ಹೊಂದಿರುವ ಸರ್ವಶಕ್ತನಾದ ದೇವರು. ಆತನು ಪ್ರೀತಿ ಮತ್ತು ಕನಿಕರವುಳ್ಳ ದೇವರು. ದೇವರ ಪ್ರೀತಿ ಮತ್ತು ಕ್ಷಮಾಪಣೆಯನ್ನು ತೋರುವ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಮಾನವ ರೂಪ ಧರಿಸಿ ಭೂಮಿಗೆ ಬಂದನು. ಪ್ರಿಯರೇ, ನಮಗೆ ಅಗತ್ಯವಿರುವಾಗ ಅಥವಾ ಕಷ್ಟದಲ್ಲಿರುವಾಗ ನಾವು ಯೇಸುವಿನಲ್ಲಿ ಯಾಕೆ ನಂಬಿಕೆ ಇಡಬೇಕೆಂದು ನಿಮಗೆ ಗೊತ್ತೇ? ಮೊದಲನೆಯದಾಗಿ, ಆತನು ನಮ್ಮ ಭಾವನೆ ಆಲೋಚನೆಗಳನ್ನು ತಿಳಿದವನಾಗಿದ್ದಾನೆ ಮತ್ತು ಕೇಳಿಸಿಕೊಳ್ಳುವ ಕಿವಿಯುಳ್ಳವನು, ನೋಡುವ ಕಣ್ಣುಳ್ಳವನೂ ಆಗಿದ್ದಾನೆ. ನಮ್ಮ ಕೂಗನ್ನು ನಮ್ಮ ಮೊರೆಯನ್ನು ಆಲಿಸದಂತೆ ಬೇರೊಬ್ಬ ವ್ಯಕ್ತಿ ಆತನಲ್ಲ. ನಮ್ಮ ದೇಹದಲ್ಲಿ ಕಿವಿಗಳನ್ನು ಇಟ್ಟಾತನು ನಮ್ಮ ಕೂಗನ್ನು ಕೇಳುತ್ತಾನೆ. ನಮ್ಮ ದೇಹದಲ್ಲಿ ಕಣ್ಣುಗಳನ್ನು ಇಟ್ಟಾತನು ನಮ್ಮನ್ನು ನೋಡುವನಾಗಿದ್ದಾನೆ. ಆತನು ಖಂಡಿತವಾಗಿ ನಮ್ಮ ಮೊರೆಯನ್ನು, ನಮ್ಮ ನರಳಾಟವನ್ನು ಕೇಳುವನಾಗಿದ್ದಾನೆ. ಆದುದರಿಂದ ನಮ್ಮ ಹೃದಯಗಳಲ್ಲಿ ಮಾಡುವ ಮೌನ ಪ್ರಾರ್ಥನೆಯನ್ನೂ ಆತನು ಕೇಳಿಸಿಕೊಂಡು ನಮ್ಮ ಕಣ್ಣೀರನ್ನು ನೋಡುವ ದೇವರಾಗಿದ್ದಾನೆ ಎಂದು ನಾವು ಬಲ್ಲೆವು. ಎರಡನೆಯದಾಗಿ, ಆತನು ಕನಿಕರವುಳ್ಳ ದೇವರು. ಪವಿತ್ರ ಗ್ರಂಥವಾದ ಸತ್ಯವೇದಿ ಹೇಳುತ್ತದೆ, ನಮ್ಮ ದೇವರು ಕೃಪಾಸಂಪೂರ್ಣನೂ ಕನಿಕರವುಳ್ಳವನೂ ಆಗಿದ್ದಾನೆ. ಆತನು ನಿತ್ಯವೂ ಕೋಪಿಸಿಕೊಳ್ಳುವನಲ್ಲ. ಆತನ ಪ್ರೀತಿ ಅಪಾರ. ನಮ್ಮ ದೇವರು ಎಲ್ಲರಿಗೂ ಒಳ್ಳೆಯವನಾಗಿದ್ದಾನೆ. ತಾನು ಸೃಷ್ಟಿಸಿದ ಪ್ರತಿಯೊಂದು ವಿಷಯದಲ್ಲಿ ಆತನು ಕನಿಕರವುಳ್ಳವನಾಗಿದ್ದಾನೆ. ಆತನನ್ನು ಯಥಾರ್ಥವಾಗಿ ಹುಡುಕುವವರೆಲ್ಲರಿಗೆ ಆತನು ಸಮೀಪದಲ್ಲಿಯೇ ಇದ್ದಾನೆ. ಪ್ರಿಯರೇ, ನಾವು ಆತನನ್ನು ಯಥಾರ್ಥವಾಗಿ ಕರೆಯಬೇಕೆಂದು ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ. ಯಥಾರ್ಥವಾಗಿ ಕರೆಯುವುದೆಂದರೆ ಪ್ರಾಮಾಣಿಕ ಹೃದಯದಿಂದ ಆತನಲ್ಲಿ ಪ್ರಾರ್ಥಿಸುವುದು ಎಂದರ್ಥ. ದೇವರು ನಮ್ಮ ಹೃದಯವನ್ನು ನೋಡುವನಾಗಿದ್ದಾನೆ. ಆತನ ಮುಂದೆ ನಾವು ಸಭ್ಯ ವ್ಯಕ್ತಿಗಳಂತೆ ನಟಿಸಲು ಸಾಧ್ಯವೇ ಇಲ್ಲ. ನಮ್ಮ ಎಲ್ಲ ಕ್ರಿಯೆಗಳನ್ನು ಆಲೋಚನೆಗಳನ್ನು ಆತನು ಬಲ್ಲವನಾಗಿದ್ದಾನೆ. ಆದ್ದರಿಂದ ಯೇಸುವನ್ನು ನಾವು ಕರೆಯುವಾಗ ನಮ್ಮಲ್ಲಿ ಮಾನಸಾಂತರದ ಹೃದಯವಿರಬೇಕು. ನಾವು ತಪ್ಪಿತಸ್ಥರಲ್ಲವೆಂದು ತೋರ್ಪಡಿಸಿಕೊಳ್ಳಬಾರದು. ನಾವು ಆಲೋಚನೆಗಳಲ್ಲಿ, ಕ್ರಿಯೆಗಳಲ್ಲಿ ಮತ್ತು ಇತರರನ್ನು ದೂಷಿಸುವುದರ ಮುಖಾಂತರ ಪಾಪ ಮಾಡಿರಬಹುದು. ಯೇಸು ಹೇಳಿದ್ದೇನೆಂದರೆ, ಎಲೈ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವನು. ಇದು ಯೇಸುವಿನ ವಾಗ್ದಾನ. ಈ ಜೀವಿತದ ಭಾರ ಹೊತ್ತು ಸೋತಿರುವ ಎಲ್ಲರಿಗೂ ಯೇಸು ವಿಶ್ರಾಂತಿ ನೀಡುತ್ತಾನೆ. ನಾವು ಆತನ ಬಳಿ ಬರುವಂತೆ ಆತನು ಅಪೇಕ್ಷಿಸುತ್ತಾನೆ. ಸತ್ಯವೇದ ಹೇಳುತ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದಾಗಿ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಆತನ ಉದ್ದೇಶ ನೆರವೇರಲಿಕ್ಕಾಗುವಂತೆ, ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡಲಿಕ್ಕಾಗುವಂತೆ ನಿಮ್ಮನ್ನು ಈಗ ನಾನು ಪ್ರೋತ್ಸಾಹಿಸುತ್ತೇನೆ. ನಮ್ಮ ಪ್ರತಿಯೊಬ್ಬರ ವಿಷಯದಲ್ಲಿ ಆತನ ಉದ್ದೇಶವೇನೆಂದರೆ, ನಾವು ಶಿಕ್ಷಿಸಲ್ಪಟ್ಟ ಶಾಶ್ವತವಾದ ನರಕದಲ್ಲಿ ಬೀಳದೆ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನಾವು ದೇವರ ಮಕ್ಕಳಾಗಿ ಆತನೊಂದಿಗೆ ಪರಲೋಕದಲ್ಲಿ ಶಾಶ್ವತವಾದ ಆನಂದವನ್ನು ಬಯಸುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಸಂಭವಿಸಬಹುದಾದ ಅತಿ ದೊಡ್ಡ ಕಾರ್ಯವಿದು ಪ್ರಿಯರೇ. ಬೇರೆಲ್ಲವೂ ದೇವರು ನಮ್ಮ ವಿಷಯದಲ್ಲಿ ಉದ್ದೇಶಿಸಿರುವ ಈ ಕಾರ್ಯಕ್ಕೆ ಹೋಲಿಸಿದರೆ ಬಹಳ ಚಿಕ್ಕದಾಗಿದೆ. ಯೇಸು ಹೇಳಿದ್ದೇನೆಂದರೆ, ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಆಮೇಲೆ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕವು. ಆತನು ನಮ್ಮ ಜೀವಿತದ ಅಗತ್ಯತೆಗಳನ್ನು ಕುರಿತಾಗಿ ಇದನ್ನು ಹೇಳಿದ್ದಾನೆ. ಆತನಿಗೆ ಇವೆಲ್ಲವೂ ಚೆನ್ನಾಗಿ ಗೊತ್ತು. ಒಮ್ಮೆ ಯೇಸು ತನ್ನ ಸ್ವಂತ ಊರಿಗೆ ಬಂದಾಗ ಕೆಲವರು ಆತನ ಬಳಿ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ತಂದರು. ಅವರ ನಂಬಿಕೆಯನ್ನು ನೋಡಿದ ಯೇಸು ಆ ಪಾರ್ಶ್ವವಾಯು ರೋಗಿಗೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂದನು. ಅಲ್ಲಿದ್ದ ಧಾರ್ಮಿಕ ಮುಖಂಡರು ತಮ್ಮೊಳಗೆ, ಇವನು ದೇವದೂಷಣೆ ಮಾತಾಡುತ್ತಿದ್ದಾನೆ ಅಂದುಕೊಂಡರು. ಯೇಸು ಮನುಷ್ಯನಾಗಿದ್ದು ಹೇಗೆ ಜನರ ಪಾಪಗಳನ್ನು ಕ್ಷಮಿಸಲು ಸಾಧ್ಯ ಅಂದುಕೊಂಡರು. ಯಾಕೆಂದರೆ ಯೇಸುವೇ ದೇವರೆಂದು ಅವರು ಅರಿಯದವರಾಗಿದ್ದರು. ಅವರ ಆಲೋಚನೆಗಳನ್ನು ಅರಿತ ಯೇಸು, ನಿಮ್ಮ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು ಬರುವುದೇಕೆ? ಯಾವುದು ಸುಲಭ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳುವುದೋ, ಅಥವಾ ಎದ್ದು ನಡೆ ಎನ್ನುವುದೋ? ನಿಮಗೆ ತಿಳಿದಿರಲಿ, ಭೂಲೋಕದಲ್ಲಿ ಮನುಷ್ಯರ ಪಾಪಗಳನ್ನು ಕ್ಷಮಿಸಲು ಮನುಷ್ಯಕುಮಾರನಿಗೆ ಅಧಿಕಾರವಿದೆ ಎಂದನು. ಮತ್ತೆ ಆ ಪಾರ್ಶ್ವವಾಯು ರೋಗಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋಗು ಎಂದನು. ತಕ್ಷಣವೇ ಆ ರೋಗಿ ಎದ್ದು ಸ್ವಸ್ಥನಾಗಿ ಮನೆಗೆ ಹೋದನು. ಜನಸಮೂಹವು ಇದನ್ನು ನೋಡಿದಾಗ ಆಶ್ಚರ್ಯಪಟ್ಟು ದೇವರನ್ನು ಕೊಂಡಾಡುತ್ತಾ, ಮನುಷ್ಯನಿಗೆ ಇಂಥ ಅಧಿಕಾರವನ್ನು ಕೊಟ್ಟ ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಬಳಿ ಬಂದ ಆ ಪಾರ್ಶ್ವವಾಯು ರೋಗಿ ತನ್ನ ದೈಹಿಕ ಸಮಸ್ಯೆಯಿಂದ ಬಿಡುಗಡೆ ಕಾಣಲು ಬಯಸಿದ. ಆದರೆ ಯೇಸುವಾದರೂ ಮೊದಲು ಆತನ ಆತ್ಮವನ್ನು ಗುಣಪಡಿಸಿ ಅನಂತರ ದೇಹವನ್ನು ಗುಣಪಡಿಸಲು ಇಚ್ಛೆಯುಳ್ಳವನಾಗಿದ್ದನು. ಯೇಸು ಕೇಳಿದ್ದನ್ನು ನೀವು ಆಲಿಸಿದ್ರ ಪ್ರಿಯರೇ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎನ್ನುವುದೋ, ಅಥವಾ ಎದ್ದು ನಡೆ ಎನ್ನುವುದೋ? ನಿನ್ನ ಜೀವಿತದಲ್ಲಿರುವ ಸಮಸ್ಯೆ ಅಥವಾ ರೋಗವನ್ನು ನಿವಾರಿಸಲು ಯೇಸುವಿಗೆ ಬಹು ಸುಲಭ. ಆದರೆ ನಿಮ್ಮ ಪಾಪಗಳನ್ನು ಕ್ಷಮಿಸಲು ನಿಮ್ಮ ಪಾಪದ ನಿಮಿತ್ತ ಶಿಕ್ಷೆಯನ್ನು ತಾನು ಹೊರಬೇಕಾಗುತ್ತದೆ. ನಮ್ಮ ಪಾಪಗಳ ನಿಮಿತ್ತ ಆತನು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಮರಣ ಹೊಂದಿದನು. ನೀವು ಮಾನಸಾಂತರ ಹೃದಯದಿಂದ ಆತನ ಬಳಿ ಬರುವುದಾದರೆ ಆತನು ನಿಮ್ಮನ್ನು ಕ್ಷಮಿಸುವನು. ನನ್ನ ಪ್ರಿಯರೇ, ಯೇಸು ಹೇಳಿದ್ದನ್ನು ನೆನಪು ಮಾಡಿಕೊಳ್ಳ್ರಿ. ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ದೇವರ ರಾಜ್ಯವೆಂದರೆ ಯೇಸು ಎಲ್ಲಿ ರಾಜನಾಗಿರುತ್ತಾನೋ ಅಲ್ಲಿ ನಮ್ಮ ಜೀವಿತವನ್ನು ಯೇಸುವಿನ ಹತೋಟಿಗೆ ಒಪ್ಪಿಸಿ ಆತನನ್ನು ನಮ್ಮ ಜೀವಿತದ ಒಡೆಯನನ್ನಾಗಿಯೂ ಕರ್ತನನ್ನಾಗಿಯೂ ಮಾಡಿಕೊಳ್ಳುವಂಥದ್ದಾಗಿದೆ. ಇಂದು ರಾತ್ರಿ ನಿಮ್ಮ ಜೀವಿತದ ಎಲ್ಲಾ ಹೊರೆಗಳೊಂದಿಗೆ ಯೇಸುವಿನ ಬಳಿ ಬರುವಂತೆ ನಾನು ನಿಮಗೆ ಆಹ್ವಾನ ನೀಡುತ್ತಿದ್ದೇನೆ. ನಿಮ್ಮ ಹೃದಯವನ್ನು ಆತನಿಗೆ ತೆರೆಯಿರಿ. ನಿಮ್ಮ ಪಾಪಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುವಂತೆ ಬೇಡಿಕೊಳ್ಳಿರಿ. ಇಂದು ನೀವು ಯಥಾರ್ಥ ಹೃದಯದಿಂದ ನನ್ನೊಂದಿಗೆ ಆತನನ್ನು ಪ್ರಾರ್ಥಿಸಿದರೆ ನೀವು ಆತನ ಮಕ್ಕಳಾಗುವಿರಿ. ಪ್ರಿಯರೇ, ಪ್ರಾರ್ಥನೆ ಮಾಡೋಣವೇ. ಪ್ರಿಯ ಯೇಸುವೆ, ನನ್ನ ಜೀವಿತದಲ್ಲಿ ಅನೇಕ ಪಾಪಗಳಿಂದ ಕೂಡಿದ ಕಾರ್ಯವನ್ನು ನಾನು ಇದುವರೆಗೂ ಮಾಡಿದ್ದೇನೆ. ನನ್ನ ಬಾಯಿಂದ, ನನ್ನ ಕ್ರಿಯೆಗಳಿಂದ, ನನ್ನ ದುಷ್ಟ ಆಲೋಚನೆಗಳಿಂದ ನನ್ನ ಆತ್ಮದಲ್ಲಿ ನಾನು ಅಪರಿಶುದ್ಧನಾಗಿ ಕಾಣಲ್ಪಟ್ಟಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸು. ನೀನು ನನಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದೀ ಎಂದು ಬಲ್ಲೆನು. ದಯಮಾಡಿ ನನ್ನನ್ನು ಕ್ಷಮಿಸು. ನನ್ನ ಜೀವಿತದ ಮೇಲೆ ನೀನು ಹತೋಟಿಯನ್ನು ಇಟ್ಟುಕೋ. ನನ್ನ ಜೀವಿತದ ಯಜಮಾನನೂ ಕರ್ತನೂ ನೀನೇ ಆಗಿದ್ದು ನನ್ನನ್ನು ನಿನ್ನ ಮಗುವನ್ನಾಗಿ ಸ್ವೀಕರಿಸು. ನೀನು ನನ್ನ ಬಗ್ಗೆ ಚಿಂತಿಸುವವನು, ಕಾಳಜಿ ಇರುವವನು ಆಗಿದ್ದೀ ಎಂದು ಬಲ್ಲೆನು. ನನ್ನ ಜೀವಿತದ ಎಲ್ಲ ಭಾರವನ್ನು ನಿನ್ನ ಮೇಲೆ ಹಾಕುತ್ತೇನೆ. ದಯಮಾಡಿ ನನಗೆ ಸಹಾಯ ಮಾಡು. ನನ್ನ ಇಂದಿನ ಪರಿಸ್ಥಿತಿಯಲ್ಲಿ ನೀನು ಮಾತ್ರ ನನ್ನ ನಿರೀಕ್ಷೆ ಆಗಿದ್ದಿ ಎಂದು ಬಲ್ಲೆನು. ನಿನಗೆ ವಂದನೆಗಳು ಯೇಸುವೆ, ಆಮೇನ್. ಪ್ರಿಯರೇ, ನೀವು ನನ್ನೊಂದಿಗೆ ಪ್ರಾರ್ಥಿಸಿದರೆ ಯೇಸು ಅದನ್ನು ಖಂಡಿತವಾಗಿ ಕೇಳಿಸಿಕೊಂಡಿದ್ದಾನೆ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಾಗಿ ನಮಗೆ ದಯಮಾಡಿ ಪತ್ರ ಬರೀರಿ ಅಥವಾ ನಮ್ಮನ್ನು ಸಂಪರ್ಕಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಯೇಸಯ್ಯ, ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ. ಯೇಸಯ್ಯ, ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ, ಆ ನಿನ್ನ ಪ್ರೇಮ. ನನಗಾಗಿ ಧರೆಗೆ ಬಂದೆ, ನನಗಾಗಿ ಧರೆಗೆ ಬಂದೆ, ಕೆಟ್ಟಂತ ನನ್ನನ್ನು ನೀತಿಯ ಕಲಿಸಲು, ನೀತಿಯ ಕಲಿಸಲು, ಸ್ವರ್ಗವ ತ್ಯಜಿಸಿ ನನಗಾಗಿ ಧರೆಗೆ ಬಂದೆ, ನನಗಾಗಿ.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.